ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು, ಆರೋಗ್ಯ ಸಂದೇಶ, ಮಕ್ಕಳಿಗೆ ನೀತಿ ಕಥೆಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
ಪರಿಹರಿಸು ಸಂತೋಷವೆಲ್ಲ ಪಾಪಿನಾನು ನಾಯೋಗ್ಯನಲ್ಲ ರೋಹಿನಾನು ಜೀವಿತವೆಲ್ಲ
ಈಗ ನಮ್ಮ ಬಾನಲಿ ಬೋಧಕರಾದಂಥ ಸುರೇಂದ್ರ ರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ಹೊಸ ವರ್ಷಕ್ಕೆ ದೈವಿಕ ಮನೆಯನ್ನು ನಿರ್ಮಿಸುವುದು. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಂಧಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹೊಸ ವರ್ಷಕ್ಕೆ ದೈವಿಕ ಮನೆಯನ್ನು ನಿರ್ಮಿಸುವುದು ಎಂಬುದಾಗಿ ಈ ವಾಕ್ಯವನ್ನು ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವಂತರಾಗಿದ್ದೇವೆ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ವತಿಯಿಂದ. ಮಲಾಖಿಯನ ಪ್ರವಾದನೆ ಗ್ರಂಥ 1:11 ತಿಳಿಸುವ ಪ್ರಕಾರ, ಸೂರ್ಯನು ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ಒಂದೊಂದು ಸ್ಥಳದಲ್ಲಿಯೂ ನನ್ನ ನಾಮಕ್ಕೆ ಧೂಪವನ್ನು ಶುದ್ಧ ನೈವೇದ್ಯವನ್ನು ಅರ್ಪಿಸುತ್ತಾರೆ ಎಂಬುದಾಗಿ. ಸೃಷ್ಟಿಯ ಪ್ರಾರಂಭದಿಂದ ತನ್ನ ನಾಮಕ್ಕೆ ಶುದ್ಧ ಸಾಕ್ಷಿಯು ಇರಬೇಕೆಂದು ದೇವರ ಬಯಕೆ. ಯೋಗ್ಯತೆ ಹಾಗೂ ಶುದ್ಧತೆಯು ದೇವರನ್ನ ಮೆಚ್ಚಿಸಿದಂತೆ ಪ್ರಮಾಣ ಹಾಗೂ ಸಂಖ್ಯೆಯು ಆತನನ್ನು ಮೆಚ್ಚಿಸಲಿಲ್ಲ. ದೊಡ್ಡತನವು ಮನುಷ್ಯನನ್ನ ಮೆಚ್ಚಿಸಬಹುದು, ಆದರೆ ದೇವರನ್ನು ಮೆಚ್ಚಿಸಲಾರದು. ಎಲ್ಲ ನಕ್ಷತ್ರ ಗ್ರಹಗಳಿಗಿಂತಲೂ ಭೂಮಿಯು ಪ್ರಮಾಣದಲ್ಲಿ ಚಿಕ್ಕದಾಗಿರುವುದರಿಂದ ಸೃಷ್ಟಿಯಲ್ಲಿಯೂ ಇದೇ ಸತ್ಯವು ಕಂಡುಬರುತ್ತದೆ. ಆದರೂ ಇದೇ ಭೂಮಿಯ ಮೇಲೆ ದೇವರು ಬಂದು ಮನುಷ್ಯರೊಂದಿಗೆ ಆತನು ವಾಸಿಸಿದನು. ಅಂಕಿ ಸಂಖ್ಯೆಗಳಿಗೆ ಪ್ರಾಮುಖ್ಯತೆ ಕೊಡುವ ಲೋಕದಲ್ಲಿರುವ ನಮಗೆ ಇದು ಬಹು ಪ್ರಧಾನ ಸಂದೇಶ. ತಿರುಗಿ ತಿರುಗಿ ನಾವು ಇದನ್ನು ನೆನಪಿಸಿಕೊಳ್ಳುವುದು ಅವಶ್ಯವಾಗಿದೆ. ಲೋಕದಲ್ಲಿ ಕ್ರೈಸ್ತರು ದಾವೀದನಂತೆ ಜನಸಂಖ್ಯೆಯನ್ನು ಎಣಿಸಿ ಅದರ ಪ್ರಮಾಣ ಹಾಗೂ ದೊಡ್ಡತನದ ಬಗ್ಗೆ ಮೆಚ್ಚುಗೆ ಉಳ್ಳವರಾಗಿದ್ದಾರೆ. ನೀವು 2 ಸಾಮುವೇಲ 24 ಬಂದಾಗ ಅಲ್ಲಿ ಜನಸಂಖ್ಯೆಯ ಎಣಿಸುವಿಕೆ ಬಗ್ಗೆ ದಾವಿದನ ಕೃತ್ಯದ ಬಗ್ಗೆ ತಿಳಿಸುವಂಥದ್ದಾಗಿದೆ. ಒಬ್ಬ ಸುವಾರ್ತಿಕನ ಪರಿಣಾಮಕಾರಿಯು ಆತನು ಎಷ್ಟು ಜನರನ್ನು ಕರ್ತನ ಕಡೆಗೆ ನಡೆಸಿದನೆಂಬ ಸಂಖ್ಯೆಯಲ್ಲಿಯೂ, ಒಂದು ಸಭೆಯ ಪ್ರಭಾವ ಸಭಿಕರ ಪ್ರಮಾಣದಲ್ಲಿಯೂ ಹಾಗೂ ಅದರ ವಾರ್ಷಿಕ ಆದಾಯದಲ್ಲಿಯೂ ಅಳೆಯಲ್ಪಡುತ್ತಿದೆ. ಪ್ರಾಪಂಚಿಕ ಕಂಪನಿಗಳಂತೆ ಕ್ರೈಸ್ತ ಪತ್ರಿಕೆಗಳಲ್ಲಿ ಗುಂಪಿನ ಫೋಟೋ ಚಿತ್ರಗಳು ಹಾಗೂ ಅಂಕಿ ಸಂಖ್ಯೆಗಳಿಂದ ತುಂಬಿದೆ. ತನ್ನ ಮಾರ್ಗಗಳು ಮನುಷ್ಯರ ಮಾರ್ಗಗಳು ಅಲ್ಪವೆಂದು ದೇವರು ಹೇಳಿರುವುದನ್ನು ಯೆಶಾಯನ ಪ್ರವಾದನೆ ಗ್ರಂಥ 55:8-9 ನಮಗೆ ತಿಳುತ್ತದೆ. ಕೆಲವರೇ ಬಲ್ಲರು, ದೇವರ ಹಸ್ತವನ್ನು ಚಲಿಸುವುದಕ್ಕೂ ಸೈತಾನನ ಶಕ್ತಿಗಳನ್ನು ಬಂಧಿಸುವುದಕ್ಕೂ ಅದ್ಭುತಗಳನ್ನು ಮಾಡುವುದಕ್ಕೂ ಒಂದಾಗಿರುವ ಕೇವಲ ಇಬ್ಬರು ಮಾತ್ರ ಸಾಕು ಎಂಬ ಸತ್ಯವನ್ನು ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತಾಯ 18:18-20 ತನಕ ನಾವು ಓದುವಾಗ ಇದರಲ್ಲಿ ತಿಳಿಸುತ್ತದೆ. ಪ್ರಾರಂಭದಲ್ಲಿ ಈ ನಾವು ವೇದಪಾರಣಕ್ಕಾಗಿ ಓದಿಕೊಂಡ ವಾಕ್ಯದಲ್ಲಿ ದೇವರು ತನ್ನ ಹೃದಯದ ಬಯಕೆಯನ್ನು ಮಲಾಖಿಯನ ಮುಖಾಂತರವಾಗಿ ಪ್ರಕಟಿಸುತ್ತಿದ್ದಾನೆ. ಯೇಸುವಿನ ಮೊದಲನೆಯ ಬರುವಿಕೆಗೆ ಕೆಲವು 100 ವರ್ಷಗಳ ಮುಂಚೆ ಪ್ರವಾದಿಸಿದ ಹಳೆ ಒಡಂಬಡಿಕೆಯ ಕಡೆ ಪ್ರವಾದಿಯು ಮಲಾಖಿ. ಯೇಸುವಿನ 2ನೆಯ ಬರುವಿಕೆಯ ದಿನಗಳಲ್ಲಿ ಜೀವಿಸುತ್ತಿರುವ ನಮಗೆ ಆತನ ಸಂದೇಶವು ಬಹಳ ಯುಕ್ತವಾಗಿದೆ. ಮಲಾಖಿಯನ ಕಾಲದಲ್ಲಿ ಇಸ್ರಾಯೇಲರು ಸಂಖ್ಯೆಯಲ್ಲಿ ಹೆಚ್ಚಾಗಿರಲಿಲ್ಲ ಅಥವಾ ನೈವೇದ್ಯಗಳನ್ನು ಹೆಚ್ಚಾಗಿ ಅರ್ಪಿಸಲಿಲ್ಲ ಎಂಬುದಾಗಿ ದೇವರು ಖಂಡಿಸದೆ ಅವರ ನೈವೇದ್ಯಗಳನ್ನು ಶುದ್ಧವಾಗಿರಲಿಲ್ಲ ಎಂಬುದಾಗಿ ಖಂಡಿಸುತ್ತಾನೆ. ಮಲಾಖಿಯ 1:6-11 ವಚನ ತನಕ ನೀವು ಓದುವಾಗ ಅಲ್ಲಿ ಖಂಡನೆಯ ಬಗ್ಗೆ ನಮಗೆ ತಿಳಿಸುವಂಥದ್ದಾಗಿದೆ. ಸುವಾರ್ಥಿಕ ಕ್ರೈಸ್ತರಲ್ಲಿ ಅನೇಕರು ಕ್ರೈಸ್ತರ ಜನಸಂಖ್ಯೆಯು ರಾಷ್ಟ್ರದಲ್ಲಿ ಅಲ್ಪ ಶೇಕಡವಾಗಿದೆ ಎಂದು ತೊಂದರೆ ಪಡುತ್ತಾರೆ ಅಥವಾ ತೊಂದರೆ ಪಡುವ ಹಾಗೆ ನಟಿಸುತ್ತಾರೆ. ಆದರೆ ಅದಕ್ಕಿಂತಲೂ ಬಹು ಹೆಚ್ಚಾಗಿ ವಿಶ್ವಾಸಿಗಳು ಎಷ್ಟೋ ಅಶುದ್ಧರಾಗಿದ್ದರೆಂಬ ಸತ್ಯಾಂಶವು ದೇವರನ್ನ ದುಃಖಿಸುವಂಥದ್ದಾಗಿದೆ. ಒಂದೊಂದು ಸ್ಥಳದಲ್ಲಿಯೂ ಶುದ್ಧ ನೈವೇದ್ಯಗಳಿರಬೇಕೆಂಬುದನ್ನೇ ದೇವರು ಬಯಸುತ್ತಾನೆ ಎಂಬುದಾಗಿ ಮಲಾಖಿಯ 1:11 ವಚನದಲ್ಲಿ ನಮಗೆ ಹೇಳುತ್ತದೆ. ಪಾಪದಿಂದ ಶುದ್ಧತ್ವಕ್ಕೆ ತಿರುಗಬೇಕೆಂದು ದೇವರು ಇಸ್ರಾಯೇಲರ ಬಳಿಗೆ ಪ್ರವಾದಿಗಳ ನಂತರ ಪ್ರವಾದಿಗಳನ್ನು 1550 ವರ್ಷಗಳ ಕಾಲ ಕಳಿಸುತ್ತಿದ್ದನು. ಯೆರೆಮೀಯನು ಹೇಳುವುದನ್ನು ಗಮನಿಸಿರಿ. ಯೆರೆಮೀಯ 25:4-5 ವಚನವು ಹೀಗೆ ಹೇಳ್ತದೆ, ಕರ್ತನು ತನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಿದ್ದರೂ ನೀವು ಕೇಳಲಿಲ್ಲ, ಕಿವಿಗೊಡಲೂ ಇಲ್ಲ. ಇದನ್ನು ಸಹ ಗಮನಿಸಿರಿ, ಪ್ರತಿ ಬಾರಿ ಇದೇ ಸಂದೇಶವಾಗಿತ್ತು, ನೀವೆಲ್ಲರೂ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ಹಿಂದಿರುಗಿರಿ, ನಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಕರ್ತನು ಪುರಾತನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ ಎಂಬುದಾಗಿ. ಪ್ರವಾದಿಗಳ ಮುಖ್ಯ ಭಾರ ಶುದ್ಧತೆಯಾಗಿತ್ತು, ಅದು ಸಂಖ್ಯೆಯಾಗಿರಲಿಲ್ಲ. ಆದರೆ ಇಸ್ರಾಯೇಲರು ಕಿವಿಗೊಡಲೇ ಇಲ್ಲ. ಇಂದು ಕ್ರೈಸ್ತತ್ವದಲ್ಲಿಯೂ ಅದೇ ಸಮಸ್ಯೆ, ಅದೇ ಭಾರದಿಂದ ದೇವರು ತನ್ನ ಸಂದೇಶಕರನ್ನು ಅನೇಕ ಶತಮಾನಗಳಿಂದ ಸಭೆಗೆ ಕಳುಹಿಸುತ್ತಿದ್ದಾನೆ. ಆದರೆ ಇಸ್ರಾಯೇಲರಂತೆ ಕ್ರೈಸ್ತತ್ವವು ದೇವರ ಸಂದೇಶವನ್ನ ತಿರಸ್ಕರಿಸಿದೆ. ಇಸ್ರಾಯೇಲರಿಗೆ ದೇವರ ಭಯ ಇರಲಿಲ್ಲವೆಂಬುದು ಅವರು ದೇವರಿಗೆ ಕುರುಡಾದ ಕುಂಟಾದ ಹಾಗೂ ರೋಗವುಳ್ಳ ಪ್ರಾಣಿಗಳನ್ನು ಅರ್ಪಿಸುತ್ತಿದ್ದರ ಮೂಲಕ ಕಂಡುಬರುತ್ತದೆ. ಈ ವಾಕ್ಯವು ಮಲಾಖಿಯ 1:8 ವಚನದಲ್ಲಿ ಇರ್ತದೆ. ವಿಶ್ವಾಸಿಗಳಲ್ಲಿ ಸಹ ಅದೇ ರೀತಿಯಾಗಿದೆ. ಅವರು ಕೊಡುವುದರಲ್ಲಿ ನಿಸ್ವಾರ್ಥತೆಯು ಅಥವಾ ಶ್ರಮೆಯು ಒಳಪಟ್ಟಿಲ್ಲ. 2 Samuel 24:24 ವಚನ ಹೇಳ್ತದೆ, ನನ್ನ ದೇವರಾದ ಕರ್ತನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂಬುದಾಗಿ. ದಾವಿದನು ತನ್ನ ಆತ್ಮನ್ನು ತಿಳಿದ ಜನರು ಕೆಲವರೇ ಆಗಿದ್ದಾರೆ. ಇಸ್ರಾಯೇಲರಿದ್ದ ಯಾಜಕರು ದೇವರು ಶುದ್ಧ ವಾಕ್ಯವನ್ನ ನೀರು ಪಾಲು ಮಾಡಿದ ಕಾರಣ ಕರ್ತನ ಒಡಂಬಡಿಕೆಯನ್ನ ಮಲಿನ ಮಾಡಿದರು. ತಮ್ಮ ತಮ್ಮ ಸಹೋದರರೊಂದಿಗೆ ಅನ್ಯಾಯವಾಗಿಯೂ ತಮ್ಮ ಹೆಂಡತಿಯರಿಗೆ ದ್ರೋಹ ಮಾಡಿದ್ದರಿಂದಲೂ ಯಹೂದರು ದೇವರ ಮಾರ್ಗವನ್ನ ಭಂಗಪಡಿಸಿದರು ಎಂಬುದಾಗಿ ಮಲಾಖಿಯ 2:10-17 ವಚನವು ನಮಗೆ ತಿಳಿಸುವಂತದ್ದಾಗಿದೆ. ಹರಟೆ ಮಾತುಗಳು ಹಾಗೂ ಹಿಂದೆ ಮಾತನಾಡುವಂಥದ್ದು ಪ್ರತಿ ವಿಶ್ವಾಸಿಗಳ ಗುಂಪಿನಲ್ಲಿಯೂ ಸರ್ವಸಾಧಾರಣವಾಗಿದೆ. ಯೋಚನೆಯ ಜೀವಿತದಲ್ಲೂ ತಮ್ಮ ಹೆಂಡತಿಯರಿಗೆ ನಂಬಿಗಸ್ತರಾಗಿದ್ದವೆಂದು ಸಾಕ್ಷಿ ನುಡಿಯುವವರು ಎಷ್ಟೋ ಸ್ವಲ್ಪ ಜನರು. ಇಂತಹ ಅಸಹ್ಯತನವು ಇನ್ನು ಹೃದಯದಲ್ಲಿರುವಾಗ ಸುವಾರ್ತಾ ಸೇವೆ ಹಾಗೂ ಪರಿಪೂರ್ಣ ಸೇವೆಯ ಪ್ರಯೋಜನವೇನು? ಯೆಶಾಯನ ಪ್ರವಾದನಗ್ರಂಥ 1:11-16 ಓದುವಾಗ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಇದೆಲ್ಲ ನನಗೆ ಸಾಕಾಯಿತು. ನಿಮ್ಮ ಉತ್ಸವ ದಿನಗಳನ್ನು ಹಗೆ ಮಾಡುತ್ತೇನೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ, ದುರಾಚಾರವನ್ನ ಬಿಡಿರಿ ಎಂಬುದಾಗಿ. ಸೇನಾಧೀಶ್ವರನಾದ ಕರ್ತನ ದೂತನಾಗಿ ಯೇಸು ಸಭೆಯನ್ನು ಅಕ್ಕಸಾಲಿಗನ ಬೆಂಕಿಯಂತೆ ಶುದ್ಧೀಕರಿಸಲು ಬಂದಿದ್ದಾನೆ ಎಂಬುದಾಗಿ ಮಲಾಖಿಯ 1:1-3 ವಚನವನ್ನು ತಿಳಿಸುತ್ತದೆ. ನಾವು ಸದ್ಧರ್ಮಿಗಳಾಗಿ ದೇವರಿಗೆ ನೈವೇದ್ಯಗಳನ್ನ ಸಮರ್ಪಿಸುವಂತೆ ಕರ್ತನು ತನ್ನ ವಾಕ್ಯದ ಹಾಗೂ ಪವಿತ್ರಾತ್ಮನ ಮೂಲಕ ಬೆಳ್ಳಿ ಬಂಗಾರಗಳನ್ನೋ ಎಂಬಂತೆ ಶುದ್ಧೀಕರಿಸುತ್ತಿದ್ದಾನೆ. ಕರ್ತನು ನಮ್ಮಿಂದ ಬಯಸುವ ಯಜ್ಞವು ನಮ್ಮ ದೇಹವೇ ಆಗಿರುತ್ತದೆ ಎಂಬುದಾಗಿ ರೋಮಾಪುರದ ಪತ್ರಿಕೆ 12:1 ವಚನವು ಇದೇ ನಮ್ಮ ವಿವೇಕಪೂರ್ವಕವಾದಂಥ ಆರಾಧನೆಯಾಗಿದೆ. ದೇವರು ಹವ್ವಳು ಮತ್ತು ಆದಾಮನ ಮುಖಾಂತರ ತಿರುಗಿ ಪ್ರಾರಂಭಿಸಿದನು. ಅವರು ಭೂಮಿಯಲ್ಲಿ ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕೆಂದು ದೇವರ ಮುಖ್ಯ ಉದ್ದೇಶವಾಗಿರದೆ ಅವರು ಆತನ ಸ್ವರೂಪವನ್ನು ಪ್ರತಿಬಿಂಬಿಸುವರಾಗಿರಬೇಕೆಂಬುದೇ ದೇವರ ಉದ್ದೇಶವಾಗಿತ್ತು ಎಂಬುದಾಗಿ ಆದಿಕಾಂಡ 1:26-28 ವಚನವು ನಮಗೆ ಹೇಳುತ್ತದೆ. ಅವರು ತಮ್ಮ ಶುದ್ಧತ್ವವನ್ನು ಕಳೆದುಕೊಂಡ ಮೇಲೆ ಅವರ ಸಂತಾನವು ಸಂಖ್ಯೆಯನ್ನೆಲ್ಲ ಶುದ್ಧತ್ವವನ್ನೇ ಬಯಸುತ್ತಾನೆಂಬ ಸಂದೇಶವು ತಿರುಗಿ ಸ್ಪಷ್ಟವಾಗಿದೆ. ಉಪಯೋಗವಿಲ್ಲದ ಹೆಚ್ಚು ಮಕ್ಕಳನ್ನ ಬಯಸಬೇಡ. ಭಕ್ತಿಹೀನರಾಗಿರುವ ಮಕ್ಕಳಲ್ಲಿ ಆನಂದವಿಲ್ಲ. ಮಕ್ಕಳಲ್ಲಿ ದೇವರು ಭಯ ಇಲ್ಲದಿದ್ದರೆ ಅವರು ಹೆಚ್ಚಾಗಿದ್ದರೂ ಹರ್ಷವಿಲ್ಲ. ಸಾವಿರ ಮಕ್ಕಳಿಗಿಂತಲೂ ನೀತಿವಂತನಾದ ಒಬ್ಬ ಮಗನು ಎಷ್ಟೋ ಉತ್ತಮ ಎಂದು ಪುರಾತನ ಕಾಲದ ಒಬ್ಬ ಭಕ್ತನು ಹೇಳ್ತಾನೆ. ಅನಂತರ ದೇವರು ಏಬೆಲನ ಜೀವಿತದಲ್ಲಿ ಕಾರ್ಯ ಸಾಧಿಸಿದನು ಮತ್ತು ಅವನು ಶುದ್ಧ ಕಾಣಿಕೆಯನ್ನು ಕರ್ತನಿಗೆ ಅರ್ಪಿಸಿದನು. ಆದರೆ ಅವನನ್ನು ಕೊಲ್ಲುವಂತೆ ಅವನ ಅಣ್ಣನಾದ ಕಾಯಿನನ್ನು ಪ್ರೇರೇಪಿಸಿ ಸೈತಾನನು ಆ ಶುದ್ಧ ಕಾಣಿಕೆಯನ್ನು ಕೊನೆಗಾಣಿಸಿದನು. ಅನಂತರ ದೇವರು ಆದಾಮ ಅವರಿಗೆ ಶೇತನೆಂಬ ಇನ್ನೊಬ್ಬ ಮಗನನ್ನು ದಯಪಾಲಿಸಿದನು. ಶೇತನ ಕಾಲದಲ್ಲಿ ಜನರು ಕರ್ತನ್ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರೆಂಬುದಾಗಿ ಆದಿಕಾಂಡ 4:26 ವಚನದಲ್ಲಿ ಹೇಳುತ್ತದೆ. ಆದರೆ ಭಕ್ತಿಯುಳ್ಳ ಶೇತನ ಸಂತಾನವು ಸಹ ತಿರುಗಿ ಅಶುದ್ಧವಾಗಿ ಜನರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದಕ್ಕೆ ಪ್ರಾರಂಭಿಸಿತು ಎಂಬುದಾಗಿ ಆದಿಕಾಂಡ 6:5-6 ವಚನದಲ್ಲಿ. ಆ ದಿವಸಗಳಲ್ಲಿ ಜನರು ಸಂಖ್ಯೆಗೆ ಯಾವ ಕೊರತೆ ಇರಲಿಲ್ಲ, ಆದರೆ ಶುದ್ಧ ಜೀವಿತದ ನೀತಿವಂತರಿಗೆ ಮಹಾ ಕೊರತೆ ಇತ್ತು. ಹೊರಗಿನ ತೋರುವಿಕೆಯನ್ನು ನೋಡದೆ ಎಲ್ಲರ ಹೃದಯಗಳನ್ನು ನೋಡುವ ದೇವರಿಗೆ ನೋಹನೆಂಬ ಒಬ್ಬ ಮನುಷ್ಯನು ಮತ್ತು ಅವನ ಕುಟುಂಬವು ಮಾತ್ರವೇ ಇಡೀ ಲೋಕದಲ್ಲಿಯೇ ನೀತಿವಂತರಾಗಿ ಕಂಡುಬಂತು. ನೋಹನು ಮತ್ತು ಅವನ ಕುಟುಂಬದವರು ಸೇರಿ ಒಟ್ಟು 8 ಜನರಿದ್ದರು. ಆದರೆ ಸಂಖ್ಯೆಗೆ ಪ್ರಾಮುಖ್ಯತೆ ಕೊಡದೆ ಶುದ್ಧತೆಗೆ ಪ್ರಾಮುಖ್ಯ ನೀಡುವ ದೇವರಿಗೆ ಅವರು ಮೆಚ್ಚುಗೆಯಾಗಿದ್ದರು. ಅಂದು ಜೀವಿಸುತ್ತಿದ್ದ ಲೋಕದವರೆಲ್ಲರೂ ಸರಿಸಮಾನವಾಗಿ ಒಂದು ವೇಳೆ ದುಷ್ಟರು ಅಥವಾ ಶರೀರದಿನ ಸ್ವಭಾವದವರಾಗಿರಲಿಲ್ಲ. ಆದರೆ ಅವರಲ್ಲಿ ಒಬ್ಬರು ದೇವರ ಕನಿಷ್ಠ ಪ್ರಮಾಣದ ನೀತಿಯ ಹಳತಿಯ ಮಟ್ಟಕ್ಕೆ ಬರಲಿಲ್ಲ. ಆದ ಕಾರಣ ತನಗಾಗಿ ಶುದ್ಧ ಸಾಕ್ಷಿಯನ್ನ ಉಳಿಸಲು ಇಡೀ ಲೋಕವನ್ನೇ ದೇವರು ನಾಶ ಮಾಡಿದನು. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಕಡೆಯ ದಿನಗಳಲ್ಲಿಯೂ ನಡೆಯುವುದು ಎಂದು ಯೇಸು ಹೇಳಿದನು. ಆದ್ದರಿಂದ ಈ ಕಡೆಯ ಕಾಲದಲ್ಲಿ ದೇವರು ಸಂಖ್ಯೆಗಿಂತಲೂ ಶುದ್ಧತ್ವವನ್ನು ಹೆಚ್ಚಾಗಿ ಬಯಸುತ್ತಾನೆಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಅನಂತರ ದೇವರು ತಿರುಗಿ ಅಬ್ರಹಾಮನೆಂಬ ಒಬ್ಬ ಮನುಷ್ಯನ ಮೂಲಕ ಪ್ರಾರಂಭಿಸುತ್ತಾನೆ. ತನಗೋಸ್ಕರ ಒಂದು ಶುದ್ಧ ಸಾಕ್ಷಿಯನ್ನು ಉಂಟು ಮಾಡಿಕೊಳ್ಳಲು ಅಬ್ರಹಾಮನು ತನ್ನ ಸಂಬಂಧಿಕರ ಮೂಲಕ ಕೆಟ್ಟು ಹೋಗಬಾರದೆಂದು ದೇವರು ಅವನನ್ನು ತನ್ನ ಊರಿನಿಂದ 10,000 ಮೈಲುಗಳ ದೂರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆದಿಕಾಂಡ 12 ಬಂದಾಗ ಆತನ ವಿವರವು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ನಾವು ನಮ್ಮ ಮಾರ್ಪಣದ ಅಥವಾ ಇಜ್ಜೂಡಾಗುವ ಸಂಬಂಧಿಕರ ಮಾನವೀಯತೆಗೆ ಅಂಟಿಕೊಂಡಿರುವುದರಿಂದ ಸ್ಪಷ್ಟವಾದ ಬಿಡುಗಡೆಯನ್ನು ಹೊಂದದಿದ್ದರೆ ದೇವರು ತನ್ನ ಉದ್ದೇಶವನ್ನು ನಮ್ಮಲ್ಲಿ ನೆರವೇರಿಸಲು ಸಾಧ್ಯವಿಲ್ಲ ಎಂಬುದಾಗಿ Luke 14:26 ನಮಗೆ ಹೇಳುತ್ತದೆ. ವಾಗ್ದಾನದ ಮಗನನ್ನು ಐಗುಪ್ತದ ಆಗಲಳ ಮುಖಾಂತರ ಪಡೆಯುವಂತೆ ಸೈತಾನನು ಅಬ್ರಹಾಮನನ್ನು ಪ್ರೇರೇಪಿಸುವುದರ ಮೂಲಕ ತಿರುಗಿ ಶುದ್ಧ ಸಾಕ್ಷಿಯನ್ನು ಕೆಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅಬ್ರಹಾಮನು ತನ್ನ ಶಾರೀರಿಕ ಬಲದ ಅಂತ್ಯಕ್ಕೆ ಬರುವ ತನಕ ದೇವರು ತಾಳ್ಮೆಯಿಂದ ಕಾದಿದ್ದು ಅನಂತರ ನಿಜವಾದ ವಾಗ್ದಾನ ಪುತ್ರನಾದ ಇಸಾಕನನ್ನು ದಯಪಾಲಿಸುತ್ತಾನೆ. ಇಸ್ರಾಯೇಲನ ಕೆಟ್ಟತನದ ಗುರುತಲ್ಲ, ಆದರೆ ಸಭೆಯಲ್ಲಿ ಶುದ್ಧ ಸಾಕ್ಷಿಯನ್ನ ಕೆಡಿಸುವ ಶಾರೀರಿಕ ಪ್ರಾವೀಣ್ಯತೆ ಹಾಗೂ ವಿವಿಧ ರೀತಿಯ ಕಲಾ ಕೌಶಲ್ಯವಾಗಿರುತ್ತದೆ. ಇಸಾಕನಂತೂ ನಿಜವಾದ ದೈವತ್ವಕ್ಕೆ ಗುರುತು. ಮಲಿನ ಮಾಡುವ ಶರೀರದಿನ ಸ್ವಭಾವವನ್ನ ಕಂಡುಹಿಡಿಯುವುದು ಆಗಿದೆ. ದೇವರ ಕೆಲಸಕ್ಕೆ ಅಡ್ಡಿ ಮಾಡುವ ಶಾರೀರಿಕ ಸ್ವಭಾವವನ್ನು ಗುರುತಿಸುವುದು ಸುಲಭವಲ್ಲ. ಇಸ್ರಾಯೇಲರನ್ನು ಕಾನಾನ್ ದೇಶದಲ್ಲಿ ಸೈತಾನನ್ನು ತಿರುಗಿ ಶುದ್ಧ ಅಕಾನನ ಮೋಸ ಮಾಡುವುದಕ್ಕೆ ಪ್ರೇರೇಪಿಸುವುದರ ಮುಖಾಂತರ ಪ್ರಯತ್ನಿಸಿದನು. ಆದರೆ ದೇವರು ಸರಿಯಾದ ರೀತಿಯಲ್ಲಿ ಕಂಡುಹಿಡಿಯುವಂತೆ ಮಾಡಿ ತನಗೋಸ್ಕರ ಶುದ್ಧ ಸಾಕ್ಷಿಯನ್ನು ಉಳಿಸಿಕೊಳ್ಳಲು ಆಕಾನನನ್ನು ಕುಟುಂಬ ಸಮೇತವಾಗಿ ನಾಶ ಮಾಡಿದನು. ಸೌಲನು ಇಸ್ರಾಯೇಲರಿಗೆ ರಾಜನಾಗಿ ನೇಮಿಸಲ್ಪಟ್ಟಾಗ ಅವನು ನಮ್ರತೆ ಉಳ್ಳವನಾಗಿದ್ದನು. ಆದರೆ ಸೈತಾನನ್ನು ತಿರುಗಿ ದೇವರ ಶುದ್ಧ ಸಾಕ್ಷಿಯನ್ನ ಭಂಗಪಡಿಸುವುದಕ್ಕೆ ಪ್ರಯತ್ನಿಸಿದಾಗ ದೇವರು ತನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯನಾದ ದಾವಿದನನ್ನು ಕಂಡುಕೊಂಡನೆಂಬುದಾಗಿ 1 Samuel 15:16 ವಚನವು ನಮಗೆ ಹೇಳುತ್ತದೆ. ಸೈತಾನನು ದಾವಿದನನ್ನು ಸಂಪೂರ್ಣವಾಗಿ ಭಂಗಪಡಿಸುವುದರಲ್ಲಿ ಜಯಿಸದಿದ್ದರೂ ಅವನ ಮಗನಾದ ಸೊಲೋಮನ ಮುಖಾಂತರ ಸ್ತ್ರೀಯನ್ನು ಹಣವನ್ನು ಉಪಯೋಗಿಸಿ ಶುದ್ಧ ಸಾಕ್ಷಿಯನ್ನು ಭಂಗಪಡಿಸಿದನು. ಹೀಗೆ ಇಸ್ರಾಯೇಲ್ ದೇಶವು ಎರಡು ರಾಜ್ಯಗಳಾಗಿ ವಿಭಾಗಿಸಲ್ಪಟ್ಟಿತು. ಅನಂತರ 400 ಶತಮಾನಗಳವರೆಗೆ ದೇವರು ತನ್ನ ಪ್ರವಾದಿಯನ್ನು ತಿರುಗಿ ತಿರುಗಿ ಇಸ್ರಾಯೇಲಿಗೆ ಕಳುಹಿಸುತ್ತಿದ್ದನು. ಆದರೆ ಅವರು ಆತನ ಪ್ರವಾದಿಗಳನ್ನು ಹೀನೈಸಿದರು ಮತ್ತು ಅವರ ಎಚ್ಚರಿಕೆಗಳನ್ನು ತಿರಸ್ಕರಿಸಿದರು. ಅದರ ಫಲವಾಗಿ ದೇವರ ನ್ಯಾಯ ತೀರ್ಪು ಅವರ ಮೇಲೆ ಬಂದು ಅವರು ಸೆರೆಯಾಗಿ ಬಾಬೆಲಿಗೆ ಒಯ್ಯಲ್ಪಟ್ಟರು ಎಂಬುದಾಗಿ 2 ಪೂರ್ವಕಾಲ ವೃತ್ತಾಂತ 36:15-16 ನಮಗೆ ಹೇಳುತ್ತದೆ. ಸರಿಯಾಗಿ ಒಯ್ಯಲ್ಪಟ್ಟು ಬಾಬಿಲೋನಿನಲ್ಲಿ ಇದ್ದಂಥ ತನ್ನ ಜನರಿಗೆ ದೇವರು ತನಗಿದ್ದ ಶುದ್ಧ ಸಾಕ್ಷಿಯ ಬಯಕೆಯನ್ನು ಎಜಕೇಲನ ಮುಖಾಂತರವಾಗಿ ಪ್ರಕಟಿಸ್ತಾನೆ. ಎಜಕೇಲ 43:12 ಅನ್ಯ ಜನಾಂಗದ ಆ ರಾಜ್ಯದಲ್ಲಿ ದೇವರಿಗಾಗಿ ಶುದ್ಧ ಸಾಕ್ಷಿಯನ್ನು ದಾನಿಯೇಲ ಮತ್ತು ಅವನ 3 ಸ್ನೇಹಿತರು ದೇವರೊಟ್ಟಿಗಿದ್ದರು ಎಂಬುದಾಗಿ 1:8 ಹೇಳುತ್ತದೆ. ಬಹುಸಂಖ್ಯೆಯಲ್ಲಿ ದೇವ ಜನರು ಸೆರೆಯಾಗಿ ಒಯ್ಯಲ್ಪಟ್ಟರು ಶುದ್ಧ ಸಾಕ್ಷಿಯುಳ್ಳವರಾಗಿ ಸತ್ಯಕ್ಕೆ ನಿಂತವರು 4 ಯುವಕರು ಮಾತ್ರವೇ ಎಂದು ದಾನಿಯೇಲನ ಪುಸ್ತಕವು ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರೇರೆ ಕರ್ತನು ಮಲಾಕಿಯನ ಮುಖಾಂತರ ಇಸ್ರಾಯೇಲಿಗೆ ನೀಡಿದ ಕಡೆಯ ಸಂದೇಶವನ್ನು ನಾವು ಈಗಾಗಲೇ ನೋಡಿಕೊಂಡೆವು. 400 ವರ್ಷಗಳ ನಂತರ ಶುದ್ಧತ್ವ ಎಂಬ ಅದೇ ಭಾರ ಅದೇ ಸಂದೇಶದೊಂದಿಗೆ ದೇವರು ಸ್ಥಾನಿಕನಾದ ಯೋಹಾನನ ಮುಖಾಂತರ ತಿರುಗಿ ಕಳಿಸಿದನು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದೇ ಯೋಹಾನನ ಸಂದೇಶವಾಗಿತ್ತು. ಯೋಹಾನನು ಸೆರೆಗೆ ಹಾಕಲ್ಪಟ್ಟಾಗ ಯೇಸು ಅದೇ ಸಂದೇಶವನ್ನು ಪ್ರಾರಂಭಿಸಿದನು. ಮತ್ತಾಯ 4:12-17 ಪರ್ವತ ಪ್ರಸಂಗದ ಇಡೀ ಸಾರಾಂಶವು ಶುದ್ಧತ್ವವೇ ಆಗಿದೆ. ಆ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಸುವಾರ್ಥ ಸೇವೆಯನ್ನಾಗಲಿ ಸಮಾಜ ಸೇವೆಯನ್ನಾಗಲಿ ಅಥವಾ ಯಾವುದೇ ಚಟುವಟಿಕೆಯನ್ನು ಒತ್ತಿ ಹೇಳದೆ ಶುದ್ಧ ಹೃದಯವನ್ನೇ ಒತ್ತಿ ಹೇಳುತ್ತಾನೆಂಬುದನ್ನು ಗಮನಿಸಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಯೂದನ ಪತ್ರಿಕೆಯವರೆಗೆ ವೈಯಕ್ತಿಕ ಶುದ್ಧತ್ವ ಎಂಬ ಅದೇ ಸಾರಾಂಶವನ್ನು ತಿರುಗಿ ತಿರುಗಿ ಓದುತ್ತೇವೆ. ಪರಿಪೂರ್ಣ ಸೇವೆ ಮಾಡಬೇಕೆಂಬುದಾಗಿ ಅಥವಾ ಅನ್ಯ ಜನರನ್ನು ಮಾರ್ಪಡಿಸಬೇಕೆಂಬುದಾಗಿ ಒಂದು ಉಲ್ಲೇಖವೂ ಸಹ ಪತ್ರಿಕೆಯಲ್ಲಿ ಕಾಣುವುದು ಕಷ್ಟಕರವಾಗಿದೆ. ಸಭೆಗಳಿಗೆ ಕರ್ತನು ಕಡೆಯ ಸಂದೇಶವನ್ನು ಕೊಡುವಾಗಲೂ ಪ್ರಕಟಣೆ 2 ಮತ್ತು 3 ಅದೇ ಸಾರಾಂಶವನ್ನು ತಿರುಗಿ ನೋಡುತ್ತೇವೆ. ಇದೇ ಕಾರಣಕ್ಕಾಗಿ ಯಾವ ಸಭೆಯು ಕರ್ತನಿಂದ ಗದರಿಸಲ್ಪಡದೆ ತಮ್ಮ ಶುದ್ಧತ್ವ ಹಾಗೂ ಯೋಗ್ಯತೆಯಲ್ಲಿ ಕೊರತೆ ಉಳ್ಳವರಾದ ಕಾರಣ ಗದರಿಸಲ್ಪಟ್ಟರು ಎಂಬುದಾಗಿ. ಹೌದು ಪ್ರೇರೆ, ಈಗ ನಾವು ಈ ಅಂತ್ಯಕಾಲಕ್ಕೆ ಬಂದಿದ್ದೇವೆ. ಹೊಸ ವರ್ಷದಲ್ಲಿ ನಮ್ಮನ್ನು ನಾವು ಶುದ್ಧತ್ವವನ್ನು ಮಾಡಿಕೊಂಡು ಕರ್ತನ ಆತನ ಬರುವಿಕೆಗೆ ನಮ್ಮನ್ನು ಶುದ್ಧಪಡಿಸಿಕೊಳ್ಳುವ ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಈ ಸಂದೇಶವಾಗಿದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯನೆ, ಸರ್ವಸಕ್ತನೆ, ಪರಿಶುದ್ಧನಾದಂಥ ದೇವರೇ, ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೆ, ಹೊಸ ವರ್ಷದ ಸಂದೇಶದಲ್ಲಿ ಸ್ವಾಮಿ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ ನನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾವು ದೈವಿಕ ಮನೆಯನ್ನು ನಿರ್ಮಿಸುವ ಹಾಗೆ ನಮ್ಮನ್ನು ಬಲಪಡಿಸು, ಆತ್ಮನ ಮೂಲಕವಾಗಿ ನಡೆಸು. ಈ ವಾಕ್ಯಗಳನ್ನು ಕೇಳುವಂಥ ನಮ್ಮೆಲ್ಲರನ್ನ ಬಲಪಡಿಸಿ ಆಶ್ರಯಿಸಿ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ಆದಿಯಲ್ಲಿ ಸಮಸ್ತವ ನಿರ್ಮಿಸಿದೆ ಮೊದಲ ಎರಡನೇ ದಿನದಲ್ಲಿ ಬೆಳಕನ್ನು ಸೃಷ್ಟಿಸಿದಿ, ಎರಡನೇ ದಿನದಲ್ಲಿ ಗುಮ್ಮಟ ಮಾಡಿದಿ, ಮೂರನೇ ದಿನದಲ್ಲಿ ಸಸ್ಯವನ್ನು ಬೆಳೆಸಿದಿ, ಎರಡನೇ ದಿನದಲ್ಲಿ ಗುಮ್ಮಟ ಮಾಡಿದಿ, ಮೂರನೇ ದಿನದಲ್ಲಿ ಸಸ್ಯವನ್ನು ಬೆಳೆಸಿದಿ. ಓ ಯೆಹೋವಾ ಗಾನ ಸೃಷ್ಟಿಕರ್ತ ಸರ್ವ ಸೃಷ್ಟಿದಾಯಕ ಯೇಸು ಕರ್ತ, ಸ್ತೋತ್ರ ನೀನಗೆ ಸ್ತೋತ್ರವು, ವಂದನೆ ನೀನಗೆ ವಂದನೆಯು. ಸೃಷ್ಟಿಸಿದಿ ಆದಿಯಲ್ಲಿ ಸರ್ವವ ನಿರ್ಮಿಸಿದಿ, ನಾಲ್ಕನೇ ದಿನದಲ್ಲಿ ನಕ್ಷತ್ರ ಸೃಷ್ಟಿಸಿದಿ, ಐದನೇ ದಿನದಲ್ಲಿ ಜಲಚರ ಮಾಡಿದಿ, ಪಕ್ಷಿಧಾಮವ ಅಂತರಿಕ್ಷದಲ್ಲಿಟ್ಟಿದ್ದಿ, ಐದನೇ ದಿನದಲ್ಲಿ ಜಲಚರ ಮಾಡಿದಿ, ಪಕ್ಷಿಧಾಮವ ಅಂತರಿಕ್ಷದಲ್ಲಿ. ಸ್ತೋತ್ರ ನೀನಗೆ ಸ್ತೋತ್ರವು, ವಂದನೆ ನೀನಗೆ ವಂದನೆಯು. ಸ್ತೋತ್ರ ನೀನಗೆ ಸ್ತೋತ್ರವು, ವಂದನೆ ನೀನಗೆ ವಂದನೆಯು.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.